ಸಹಸ್ರಭಾನಂ ಪೂರ್ಣ ಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ ಗುರುಂಶ ಪ್ರಣಮಾಮಿ ಮೂರ್ಧನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಮಹಾಲಕ್ಷ್ಮಿ ಹಿರಣ್ಯವರ್ಣಾಂ ಬಂಗಾರದ ಬಣ್ಣವುಳ್ಳವಳು, ಹರಿಣೀಂ ಹರಣ ಶ್ರೀಹರಿಯ ಅರ್ಧಾಂಗಿನಿ ಹೌದು, ಜೊತೆಗೆ ಹರಿಣದ ರೂಪವನ್ನು ಧರಿಸಿ ವನದಲ್ಲಿ ಸಂಚಾರ ಮಾಡಿದವಳು. ಹರಿಣೀಂ ನಮ್ಮ ಪಾಪವನ್ನೆಲ್ಲ ಪರಿಹರಿಸುವವಳು. ಸುವರ್ಣ ರಜತಸ್ರಜಾಂ ಬಂಗಾರದ ಬೆಳ್ಳಿಯ ಆಭರಣಗಳನ್ನು ಧರಿಸಿರುವವಳು. ಚಂದ್ರಾಂ ಭಗವಂತ ಹೇಗೆ ಯದಾದಿತ್ಯ ಗತಂ ತೇಜೋ ಜಗದ್ ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ, ಅದರಂತೆ ಈಕೆಯು ಕೂಡ ಚಂದ್ರನೊಳಗಿದ್ದುಕೊಂಡು ಜಗತ್ತಿಗೆ ತಂಪನ್ನೀಯುವವಳು. ಹಿರಣ್ಮಯೀಂ ಸುವರ್ಣಕ್ಕೆ ಅಧಿದೇವತೆಯಾಗಿರುವವಳು. ಅಂತಹ ಲಕ್ಷ್ಮೀಂ ಸರ್ವಲಕ್ಷಣ ಸಂಪನ್ನೆಯಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಓ ಜಾತವೇದ ಅಗ್ನಿನಾರಾಯಣನೇ ಮಹಾವಹ ನನ್ನ ಬಳಿಗೆ ಕರೆತ. ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಂ ಅಶ್ವಂ ಪುರುಷಾನಹಂ. ಅಂತಹ ಮಹಾಲಕ್ಷ್ಮಿಯನ್ನು ನನ್ನ ಮನೆ ಕರೆತ. ಅನಪಗಾಮಿನಿ ಬಂದವಳು ಮತ್ತೆಂದೂ ಮನೆಯಿಂದ ಹಿಂತಿರುಗಬಾರದು. ಯಾವಾಗೆ ಮನೆಗೆ ಬಂದಳು ಅಂತಂದ್ರೆ ಗಾಂ ಅಶ್ವಂ ಪುರುಷಾನ್ ಅಹಂ ವಿಂದೇಯಂ. ಗೋವುಗಳ ಸಂಪತ್ತು, ಅಶ್ವ ಸಂಪತ್ತು, ಹಾಗೆ ದಾಸದಾಸಿಯರು ಇವರೆಲ್ಲರನ್ನು ಕೂಡ ನಾನು ಪಡೆದೇನು. ಆಕೆ ಬರುವಾಗ ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಮೋದಿನಿ ಶ್ರೀಯಂ ದೇವೀಂ ಉಪಕ್ವಯೇ ಶ್ರೀ ಹಿ ಮಾ ದೇವಿ ಜುಹತಾಂ. ಆಕೆ ಬರುವಾಗ ಅಶ್ವಪೂರ್ವಾಂ ಕುದುರೆಗಳ ಆ ರಥ, ಕುದುರೆಗಳು ಪೂರ್ವದಲ್ಲಿದ್ದಾವೆ, ಮಧ್ಯದಲ್ಲಿ ರಥಗಳಿದ್ದಾವೆ, ಹಿಂಬದಿಯಲ್ಲಿ ಆನೆಗಳು ಅವುಗಳ ನಾದದಿಂದ ಸಂತೋಷ ಪಡ್ತಾ ಇರತಕ್ಕಂತಹ ಚತುರಂಗ ಬಲೋಪೇತಗಳಾಗಿರತಕ್ಕಂತಹ ಮಹಾಲಕ್ಷ್ಮಿ ಆಕೆ ನನ್ನ ಬಳಿ ಬರಲಿ. ಕಾಂಸ್ಯಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹ ಉಪಕ್ವಯೇ ಶ್ರಿಯಂ. ಕಾಂಸ್ಯಸ್ಮಿತಾಂ ಹೊಳೆವ ಕಂಚಿನ ಕಾಂತಿಯ ಮುಖದ ಸೊಬಗು, ಹಿರಣ್ಯ ಪ್ರಾಕಾರಾಂ ಭಗವಂತ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಭಿಹಿತಂ ಮುಖಂ ಎಂಬ ಉಪನಿಷತ್ತಿನ ಮಾತಿನಂತೆ ಈಕೆಯು ಕೂಡ ಹಿರಣ್ಯದ ಪ್ರಾಕಾರ ಆವರಣವುಳ್ಳವಳು. ಬಂಗಾರದಂತಹ ಪ್ರ ಆಕಾರಾಂ ಸುಂದರವಾಗಿರತಕ್ಕಂತಹ ಶರೀರವುಳ್ಳವಳು. ಆರ್ದ್ರಾಂ ಭಕ್ತರ ಮೇಲೆ ಕರುಣಾ ಹೃದಯದಿಂದ ಆರ್ದ್ರಳಾಗಿರುವವಳು. ಜ್ವಲಂತೀಂ ಒಳ್ಳೆಯ ಶೋಭೆಯಿಂದ ಶೋಭಿಸ್ತಾ ಇರುವವಳು. ತೃಪ್ತ ಭಗವಂತ ಹೇಗೆ ನಿತ್ಯ ತೃಪ್ತನೋ, ಮಹಾಲಕ್ಷ್ಮಿಯು ಅದರಂತೆ ಸದಾಕಾಲವು ತೃಪ್ತಳಾಗಿರುವವಳು. ಅಷ್ಟೇ ಅಲ್ಲದೆ ತರ್ಪಯಂತೀಂ ಭಕ್ತರ ಎಲ್ಲ ಕಾಮನೆಗಳನ್ನು ನೀಡಿ ಅವರನ್ನು ಸಂತೋಷಪಡಿಸ್ತಾ ಇರುವವಳು. ಪದ್ಮೆ ಸ್ಥಿತಾಂ, ಪದ್ಮದಲ್ಲಿ ಕುಳಿತಿರುವವಳು, ಪದ್ಮವರ್ಣ, ಪದ್ಮದ ಆ ಬಣ್ಣವನ್ನು ಹೊಂದಿರುವವಳು, ಅಂತಹ ಶ್ರೀಯಂ ಮಹಾತಾಯಿಯನ್ನು ಇಹ ಉಪಹೋಯೇ ನನ್ನ ಮನೆಗೆ ಕರೀತಾ ಇದ್ದೇನೆ. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರೀಯಂ ಲೋಕೆ ದೇವಜುಷ್ಟಾಂ ಉದಾರಾಂ ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀ ಮೇ ನಶ್ಯತಾಂ ತ್ವಾಂ ವೃಣೇ. ಚಂದ್ರಾಂ ಒಳಗಿದ್ದುಕೊಂಡು ತದಿ ಆಹ್ಲಾದನೆ ಒಳ್ಳೆಯ ಆಹ್ಲಾದವನ್ನು ಕೊಡ್ತಾ ಇರುವವಳು. ಪ್ರಭಾಸಾಂ ವಿಶಿಷ್ಟವಾಗಿರತಕ್ಕಂತಹ ಕಾಂತಿಯನ್ನು ಹೊಂದಿರುವವಳು. ಯಶಸಾಜ್ವಲಂತೀಂ ಆಕೆಯ ಯಶಸ್ಸು ಮೂರು ಲೋಕಗಳಲ್ಲೂ ಕೂಡ ತುಂಬಿದೆ. ಅಂತಹ ದೇವಜುಷ್ಟಾಂ ಸಕಲ ದೇವತೆಗಳಿಂದಲೂ ಪೂಜಿತನಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಉದಾರಾಂ ಕೊಡುಗೈದಾನಿಯಾಗಿದ್ದಾಳೆ. ಅಂತಹ ಮಹಾಲಕ್ಷ್ಮಿಯನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಮನೆಗೆ ಬಾ. ಆದಿತ್ಯವರ್ಣೇ ತಪಸೋ ಅಧಿಜಾತ ವನಸ್ಪತಿ ಸ್ತವ ವೃಕ್ಷೋಥ ಬಿಲ್ವ ತಸ್ಯ ಫಲಾನಿ ತಪಸಾನುದಂತು ಮಾಯಾ ಅಂತರ ಯಾಶ್ಚ ಬಾಹ್ಯ ಅಲಕ್ಷ್ಮೀ. ಮಹಾಲಕ್ಷ್ಮಿಯ ಕೈಯಿಂದ ಬಿಲ್ವ ವೃಕ್ಷ ಹುಟ್ಟಿದೆಯಂತೆ. ಅಂತಹ ಮಹಾಲಕ್ಷ್ಮಿ ಆದಿತ್ಯವರ್ಣವನ್ನು ಹೊಂದಿರುವವಳು. ಆ ವೃಕ್ಷ ಬಿಲ್ವ ವೃಕ್ಷದ ಫಲ ನನ್ನ ಒಳಗಿರತಕ್ಕಂತಹ ದೋಷಗಳು ಅಜ್ಞಾನ ಅವನ್ನೆಲ್ಲ ಕಳೆಯಲಿ, ನನ್ನ ಹೊರಗಿರತಕ್ಕಂತಹ ಎಲ್ಲ ದೋಷಗಳನ್ನು ಕೂಡ ಕಳೆಯಲಿ, ಅಜ್ಞಾನವನ್ನು ತೊಡೆದು ಹಾಕಲಿ, ಇತರ ದೋಷಗಳನ್ನು ಕೂಡ ದೂರೀಕರಿಸಲಿ. ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾಸಃ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಂ ವೃದ್ಧಿಂ ದದಾತು ಮೇ. ನನ್ನ ಬಳಿಗೆ ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಪ್ರಾಣದೇವ ನನ್ನ ಬಳಿ ಬರಲಿ. ಕೀರ್ತಿಷ್ಟ ಮಣಿನಾಸಃ ಜೊತೆಯಲ್ಲಿ ಆ ಸಕಲ ವೇದಗಳ ರಾಶಿ ಅದು ನನ್ನ ಬಳಿ ಬರಲಿ. ವೇದ ಮಾತ್ರ ಅಲ್ಲ, ವೇದದ ಅರ್ಥ ತತ್ವಜ್ಞಾನ ಅದೂ ನನ್ನ ಬಳಿ ಬರಲಿ. ದೇವಸಖಃ ಕುಬೇರು ನನ್ನ ಬಳಿ ಬರಲಿ, ಜೊತೆಯಲ್ಲಿ ಚಿಂತಾಮಣಿ ಅದನ್ನೂ ತರಲಿ. ನನ್ನ ಎಲ್ಲ ಕಾಮನೆಗಳು ಕೂಡ ಪರಿಪೂರ್ಣವಾಗಲಿ. ಅಸ್ಮಿನ್ ರಾಷ್ಟ್ರೇ ಪ್ರಾದುರ್ಭೂತೋಸ್ಮಿ, ಈ ಸಂಸಾರದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಕೀರ್ತಿಂ ವೃದ್ಧಿಂ ದದಾತು ಮೇ, ಆ ತತ್ವಜ್ಞಾನ ನನಗೆ ಕೀರ್ತಿಯನ್ನು ತಂದುಕೊಡಲಿ. ಏನು ಕೀರ್ತಿ? ಮುಖ್ಯವಾಗಿ ಇರತಕ್ಕಂತಹ ಕೀರ್ತಿ ಇದು. ಏನು? ಇಲ್ಲಿ ಹುಟ್ಟಿ ಬಂದವನು ಮೋಕ್ಷವನ್ನು ಪಡೆದಿದ್ದಾನೆ. ಭಗವಂತ ನಮಗೆ ಮಾಡಿರತಕ್ಕಂತಹ ದೊಡ್ಡ ಅನುಗ್ರಹ ಇದು. ಏನು? ನಮ್ಮನ್ನು ಈ ಸಂಸಾರ ಬಂಧನದಲ್ಲಿ ಸುಲಿಸಿರುವಂತಹದ್ದು. ಭಗವಂತನನ್ನು ಹೀ ಕರೀತಾ ಇದ್ದಾರೆ. ಏನು? ಬಂಧಕವೋ ಭವಪಾಶೇನ ಭವಪಾಶಾಚ ಮೋಚಕಃ. ಈ ಸಂಸಾರ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸುವವನು ಯಾರು? ಭವಪಾಶಾತ್ ಮೋಚಕಃ ಭಗವಂತ. ವಿಷ್ಣು ರಿಹಿದಾತ ಮೋಕ್ಷಸ್ಯ ಆಗಲಿ, ಇದು ಆತನ ಹೆಗ್ಗಳಿಕೆ ಸರಿ. ಆದರೆ ಈ ಸಂಸಾರ ಬಂಧನದಲ್ಲಿ ನಮ್ಮನ್ನು ಸಿಲುಕಿಸಿದವನು ಯಾರು? ಅವನೇ. ಬಂಧಕೋ ಭವಪಾಶೇನ ಯಾರು? ಶ್ರೀಹರಿಯೇ. ಅವನೇ ನಮ್ಮನ್ನು ಸಿಲುಕಿಸಿದ್ದು, ಇಲ್ಲಿಂದ ಪಾರು ಮಾಡಿದ್ದಾನೆ. ಇದು ಹೆಚ್ಚುಗಾರಿಕೆ ಏನು? ಸಂಸಾರ ಬಂಧನದಲ್ಲಿ ಸಿಲುಕಿಸಿ ನಾವು ಕಷ್ಟಪಡ್ತಾ ಇರೋದನ್ನು ಕಂಡು ಸಂತೋಷ ಪಡ್ತಾ ಇದ್ದಾನ ಅವನು. ಸಂಸಾರ ಬಂಧನದಲ್ಲಿ ಸಿಲುಕಿಸಿದವನು ಇಲ್ಲಿಂದ ಮತ್ತೆ ನಮ್ಮನ್ನು ಪಾರು ಮಾಡಿದ ಅಂತಂದ್ರೆ ಅವನು ಮಾಡಿದ ತಪ್ಪನ್ನು ಪರಿಮಾರ್ಜನೆ ಮಾಡಿಕೊಂಡ ಅಂತ ಆಯ್ತು. ಇದರಲ್ಲಿ ಹೆಗ್ಗಳಿಕೆ ಏನು? ಇಲ್ಲ, ದೊಡ್ಡ ಅನುಗ್ರಹ ಇದು. ಮಗುವನ್ನು ಸ್ಕೂಲಿಗೆ ಸೇರಿಸ್ತೇವೆ. ಯಾಕೆ? ಆ ಮಗುವಿನ ಯೋಗ್ಯತೆ ಏನು? ಆ ಯೋಗ್ಯತೆ ಏನಿದೆ ಎಂಬುದು ಪ್ರಕಟವಾಗಬೇಕು. ಆಗಬೇಕು ಅಂತಿದ್ರೆ ಆ ಮಗುವನ್ನು ಸ್ಕೂಲಿಗೆ ಸೇರಿಸಬೇಕು. ಹಂತ ಹಂತವಾಗಿ ಅಧ್ಯಯನ ಮಾಡಿ ಆ ಮಗು ಉತ್ತೀರ್ಣವಾಯಿತು ಅಂತಂದ್ರೆ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಕೈತುಂಬ ಸಂಪಾದನೆಯನ್ನು ಮಾಡಿಕೊಂಡು ಸುಖದ ಜೀವನವನ್ನು ಸಾಗಿಸುತ್ತೆ. ಆದರೆ ಆ ಮಗುವಿಗೆ ಶಾಲೆಗೆ ಸೇರಿಸುವ ಪ್ರಾರಂಭ ಹಂತದಲ್ಲಿ ಮಗುವಿಗೆ ಏನು ಅನಿಸುತ್ತೆ? ಇಷ್ಟು ದಿವಸ ಮನೆಯಲ್ಲಿ ಆರಾಮಾಗಿದ್ದೆ. ಹೊತ್ತು ಹೊತ್ತಿಗೆ ಬೇಕಾದಂತೆ ಆಟ ಪಾಠ ವಿನೋದ ತಿಂಡಿ ತೀರ್ಥ ಬೇಕಾದಂತೆ ಇತ್ತು. ಇಲ್ಲಿ ಸೇರಿಸುವಂತಂದ್ರೆ ಎಲ್ಲ ನಿರ್ಬಂಧ. ಕೂತಲ್ಲಿಂದ ಏಳಬಾರದು, ಆ ಕಡೆ ಹೋಗಬಾರ್ದು, ಈ ಕಡೆ ಹೋಗಬಾರ್ದು, ಬೇಕಾದಾಗ ಮಲಗಲಿಕ್ಕಿಲ್ಲ, ಆಟಕ್ಕಿಲ್ಲ, ತಿಂಡಿ ಇಲ್ಲ, ತೀರ್ಥ ಇಲ್ಲ. ನನ್ನ ತಂದೆ ತಾಯಿಯಂದಿರು ನನ್ನನ್ನು ನನಗೆ ದೊಡ್ಡ ಶಿಕ್ಷೆ ಕೊಟ್ಟರು ಮಗುವಿಗೆ ಅನಿಸತ್ತೆ. ಆದರೆ ಅದು ಆ ಮಗುವಿಗೆ ಶಿಕ್ಷೆಯೋ ಅಲ್ಲ. ತಿಳುವಳಿಕೆ ಬಂದಾಗ ಮಗುವಿಗೆ ತಿಳುವಳಿಕೆ ಬರತ್ತೆ, ಇಲ್ಲ ನನ್ನ ತಂದೆ ತಾಯಿ ದೊಡ್ಡ ಉಪಕಾರ ಮಾಡಿದರು, ಉತ್ತಮವಾದ ಶಿಕ್ಷಣವನ್ನು ಕೊಟ್ಟರು. ತಂದೆ ತಾಯಿಯಂದಿರ ಅನುಗ್ರಹದಿಂದಾಗಿ ಇವತ್ತು ಒಳ್ಳೆಯ ಕೆಲಸವನ್ನು ಪಡ್ಕೊಂಡು ಕೈತುಂಬ ಸಂಪಾದನೆ ಮಾಡಿಕೊಂಡು ಸುಖದ ಜೀವನವನ್ನು ನಡೆಸ್ತಾ ಇದ್ದೇನೆ. ನಮಗೂ ಹಾಗೆ ಸ್ವರೂಪಭೂತವಾಗಿರತಕ್ಕಂತಹ ಯೋಗ್ಯತೆ ಏನು ಪರಿಪೂರ್ಣ ಪ್ರಕಟವಾಗುವುದು ಮೋಕ್ಷದಲ್ಲಿ. ಅದು ಆಗಬೇಕು ಅಂತಿದ್ರೆ ನಮ್ಮ ಸಾಧನೆ ಅದು ಆಗಬೇಕು. ಇದನ್ನು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಇದು ಧರ್ಮದ ಸಾಧನ ಶರೀರ, ಇದು ಇದು ಭೋಗ ಶರೀರ ಅಲ್ಲ. ಆ ಸಾಧನೆಗೆ ಅನುಕೂಲವಾಗಿರತಕ್ಕಂತಹ ಶರೀರವನ್ನು ನಮಗೆ ಭಗವಂತ ಕೊಟ್ಟು ಹೋಗು. ಸ್ಕೂಲಿಗೆ ಸೇರಿಸಿದ್ದಾನೆ, ಶಾಲೆಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ತರಗತಿಯನ್ನು ತೇರ್ಗಡೆಗೊಳಿಸಿದಂತೆ ಇಲ್ಲಿ ನಾವು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ಮಾಡಿ ಇಹ ಜನ್ಮದಲ್ಲಿ ಇನ್ನೇನು ಸಾಧನೆ ಮಾಡಿದ್ದಿ, ಒಳ್ಳೆಯ ಸಾಧನೆ ಮಾಡಿದೆಯೋ? ಅರ್ಜುನ ಕೇಳ್ತಾನೆ, ಸಾಧನೆ ಅರ್ಧದಲ್ಲಿ ನಿಂತಿತು, ಅವನ ಪಾಡೇನು? ಒಂದು ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ, ಒಂದು ಜನ್ಮದಲ್ಲಿ ಇಷ್ಟು ಸಾಧನೆ ಮಾಡಿದ, ಪರಿಪೂರ್ಣ ಆಗಿಲ್ಲ, ಅವನು ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಯಿತು. ಇಲ್ಲ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಅಭಿಜಾಯತೆ, ಉತ್ತಮ ಕುಲದಲ್ಲಿ ಹುಡ್ತಾನವನು. ಹಿಂದಿನ ಜನ್ಮದಲ್ಲಿ ಸಂಪಾದಿಸಿರತಕ್ಕಂತಹ ಜ್ಞಾನ ಏನಿದೆ ಅದವನಲ್ಲಿ ಸಂಕ್ರಾಂತವಾಗಿ ಜೊತೆಗೇನೆ ಬರತ್ತೆ. ಈ ಜನ್ಮದಲ್ಲಿ ಆ ಸಾಧನೆಯನ್ನು ಅಲ್ಲಿಂದ ಮತ್ತೆ ಮುಂದುವರಿಸ್ತಾನೆ. ಹಿಂದಿನ ಜನ್ಮದಲ್ಲಿ ಸಾಧನೆಯ ಮೆಟ್ಟಿಲು ಒಂದು ಮೆಟ್ಟಿಲನ್ನು ಏರಿದ್ದಾದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಎರಡನೇ ಮೆಟ್ಟಿಲನ್ನು ಏರೋದು, ಮುಂದಿನ ಜನ್ಮದಲ್ಲಿ ಮೂರನೇ ಮೆಟ್ಟಿಲನ್ನು ಏರೋದು. ಪ್ರತಿ ಜನ್ಮದಲ್ಲಿ ಕೂಡ ಮೊದಲನೇ ಮೆಟ್ಟಿಲನ್ನೇ ಏರ್ತಾ ಇರೋದು ಅಲ್ಲ. ಇಂತಹ ಶರೀರವನ್ನು ಕೊಟ್ಟು ಭಗವಂತ ನಮಗೆ ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಮಗುವನ್ನು ಸ್ಕೂಲಿಗೆ ಸೇರಿಸಿರತಕ್ಕಂಥ ತಂದೆ ತಾಯಿಯಂದಿರು ಮಗುವಿಗೆ ಹೇಗೆ ದೊಡ್ಡ ಉಪಕಾರ ಮಾಡಿದ್ದೋ ಭಗವಂತ ನಮ್ಮನ್ನು ಈ ಸಂಸಾರ ಸಾಗರದಲ್ಲಿ ಸಿಲುಕಿಸಿದ್ದಾನೆ ಅಂತಂದ್ರೆ ನಮ್ಮ ಸಾಧನೆಗೆ ಅನುಕೂಲವಾಗಿರತಕ್ಕಂತಹ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾನೆ. ಇಲ್ಲಿ ನಾವು ಸಾಧನೆ ಮಾಡಿದೆವು ಅಂತಂದ್ರೆ ನಮ್ಮನ್ನು ಪ್ರತಿ ಜನ್ಮದಲ್ಲೂ ಕೂಡ ತೇರ್ಗಡೆಗೊಳಿಸ್ತಾ ಮುಂದೊಂದು ದಿನ ನಮ್ಮ ಸ್ವರೂಭೂತವಾಗಿರತಕ್ಕಂತಹ ಆನಂದ ಏನಿದೆ ಅದನ್ನು ಪರಿಪೂರ್ಣವಾಗಿ ನಮಗೆ ದಯಪಾಲಿಸ್ತಾನೆ. ಹಾಗಾದರೆ ಎಷ್ಟು ದೊಡ್ಡ ಅನುಗ್ರಹ ಇದು. ನಮ್ಮನ್ನು ಈ ಸಂಸಾರ ಸಾಗರದಲ್ಲಿ ಸಿಲುಕಿಸಿಲ್ಲ, ಸಾಧನೆಗೆ ನಮ್ಮನ್ನು ತೊಡಗಿಸಿಲ್ಲ. ಭಗವಂತನು ಕೇಳುವವರು ಯಾರು? ಯಾಕೆ ಇದವನನ್ನು ಸ್ಕೂಲಿಗೆ ಸೇರಿಸಿಲ್ಲ ಕೇಳುವವರು ಯಾರು? ಯಾರು ಯಾರು ಇಲ್ಲ. ಅಂತಹದ್ರಲ್ಲಿ ಸಾಧನೆಗೆ ನಮ್ಮನ್ನು ತೊಡಗಿಸಿ, ಸಾಧನೆಗೆ ಬೇಕಾಗಿರುವ ಶರೀರವನ್ನು ನೀಡಿ, ಅದಕ್ಕೆ ಬೇಕಾಗಿರತಕ್ಕಂತಹ ಸಾಹಿತ್ಯಗಳು, ಸ್ಕೂಲಿಗೆ ಸೇರಿಸಿರತಕ್ಕಂತಹ ತಂದೆ ತಾಯಿ ಅಲ್ಲಿಗೆ ಸುಮ್ಮನಾಗ್ತಾರೆ. ಭಗವಂತ ಹಾಗಲ್ಲ, ಅಧ್ಯಯನಕ್ಕೆ ಬೇಕಾಗಿರುವ ಸಾಹಿತ್ಯವನ್ನು ಕೊಟ್ಟವನು ಅವನು, ಒಂದಲ್ಲ ಎರಡಲ್ಲ, ಅನಂತಾವೈ ವೇದಾಹ, ಆ ವೇದಗಳನ್ನು ಉದ್ಧಾರ ಮಾಡಿಕೊಟ್ಟವನು ಭಗವಂತ, ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟವನು ಭಗವಂತ, ಅಷ್ಟಾದಶ ಪುರಾಣಗಳನ್ನು, ಒಂದಲ್ಲ ಎರಡಲ್ಲ ಅಷ್ಟಾದಶ ಪುರಾಣಗಳನ್ನು ಕೊಟ್ಟವನು ಭಗವಂತ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನದತ್ ಕ್ವಚಿತ್ ಅನ್ನುವ ಪ್ರಸಿದ್ಧಿಗೆ ಭಾಜನವಾಗಿರತಕ್ಕಂತಹ ಶ್ರೀಮನ್ ಮಹಾಭಾರತವನ್ನು ನಮಗೆ ಕೊಟ್ಟವನು ಭಗವಂತ. ಅಷ್ಟೆಯೋ, ಉಪದೇಶಕ್ಕೆ ಬೇಕಾಗಿರತಕ್ಕಂಥ ಗುರುಗಳನ್ನು ಅವನೇ ನೇಮಕ ಮಾಡಿದ. ಕುರುಸೂತ್ರ ಭಾಷ್ಯಮ ವಿಲಂಬಿತಂ ವ್ರಜೆ ಸುಮತೇನ ಯೋಜೆ ಕವೇ ಶ್ರುತಿ ಸ್ಮೃತಿ ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾ ದಯೆಯ ವಿಶೋಧಯ ವಿಶುದ್ಧ ಗೋಗಣೈ. ಆಚಾರ್ಯರು ಹೋಗಿ ವೇದವ್ಯಾಸದೇವರ ಬಳಿ ಕೂತು ಬಿಟ್ಟರು, ನಾನಿನ್ನ ಭೂಮಿಗೆ ಹೋಗೋದಿಲ್ಲ, ಹಿಂದಿರುಗಿ ಹೋಗೋದಿಲ್ಲ, ನಾ ಇಲ್ಲೇ ವಾಸ ಮಾಡ್ತೇನೆ, ತಮ್ಮ ಬಳಿಯಲ್ಲೇ ಇದ್ದುಕೊಂಡು ನಾನು ಕ್ಷೇಮದಲ್ಲಿ ಇರ್ತೇನೆ. ದೇವರು ಹೇಳಿದರು, ಇಲ್ಲ ಹೋಗಬೇಕು. ಭುವಿ ಸಂತಿ ಸೌಮ್ಯ ಪುರುಷಾಹ ಗುಣೋಚಿತಾಹ, ಇನ್ನೂ ಭೂಮಿಯಲ್ಲಿ ಸಜ್ಜನರು ಇದ್ದಾರೆ, ಕೆಸರಲ್ಲಿ ಮುಚ್ಚಿದ ಮಣಿಗಳಂತಿದ್ದಾರೆ, ಆ ಕೆಸರನ್ನು ತೊಳಿಬೇಕು, ಆ ಕೆಲಸ ಮಾಡಿ ನೀನು ಹೋಗಬೇಕು, ಹೋಗು. ಗುರುಗಳನ್ನು ಕಳುಹಿಸಿಕೊಟ್ಟ, ಗುರುಗಳ ಪರಂಪರೆಯನ್ನೇ ನಮಗೆ ದಯಪಾಲಿಸಿದ್ದಾನೆ. ಸಂಸಾರ ಸಾಗರದಲ್ಲಿ ನಮ್ಮನ್ನು ಸಿಲುಕಿಸಿದ್ದು ಭವಪಾಶದಿಂದ ವಂದನೆ ಮಾಡಿದ್ದು ಭಗವಂತ ನಮಗೆ ಮಾಡಿದ ಅನುಗ್ರಹವೋ ಅವಗ್ರಹವೋ? ಎಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗೆ ಭಗವಂತನ ಆ ಅನುಗ್ರಹ ನಾವು ಪಡೆದೆವು ಅಂತಂದ್ರೆ, ಸ್ಕೂಲಿಗೆ ಸೇರಿಸಿರತಕ್ಕಂತಹ ಮಗು ಉತ್ತೀರ್ಣ ಮಾಡಿತು ಅಂತಂದ್ರೆ ಅದು ಆ ಮಗುವಿಗೆ ಕೀರ್ತಿ. ಅದರಂತೆ ನಮ್ಮನ್ನು ಭಗವಂತ ಈ ಸಂಸಾರದಲ್ಲಿ ತೊಡಗಿಸಿದ್ದಾನೆ, ತೊಡಗಿಸಿದ್ದಕ್ಕೆ ಈಸಿದ್ದಾನೆ, ಈಸಿ ಜಯಿಸಿದ್ದಾನೆ, ಮೋಕ್ಷವನ್ನು ಪಡೆದಿದ್ದಾನೆ, ತತ್ವಜ್ಞಾನವನ್ನು ಪಡೆದಿದ್ದಾನೆ ಅಂತಂದ್ರೆ ಅದು ಆ ಜೀವನಿಗೆ ಸಂದಿರತಕ್ಕಂತಹ ಕೀರ್ತಿ. ಅಂತಹ ಕೀರ್ತಿಯನ್ನು ನಾನು ಕೊಡು, ಅದರ ಮೂಲಕ ಸಮೃದ್ಧಿಂ. ಎಂತಹ ಸಮೃದ್ಧಿ! ಎಂದೆಂದಿಗೂ ಎಂದೆಂದಿಗೂ ಅದಕ್ಕೆ ಮುಂದೆ ವಿನಾಶವೇ ಇಲ್ಲ ಅಂತಹ ಮೋಕ್ಷ ಸಮೃದ್ಧಿ, ಸ್ವರೂಪಾನಂದ ಸುಖ ಅದು ನನಗೆ ದಯಪಾಲಿಸು, ಅದನ್ನು ದಯಪಾಲಿಸು. ದಾತುಮೇ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ವೃದ್ಧಿಂ ದಾತುಮೇ. ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಂ ಅಸಮೃದ್ಧಿಂ ಚ ಸರ್ವಾಂಗ ನುಡಿದ ಮೇ ಗೃಹಾತ್. ಮಹಾಲಕ್ಷ್ಮಿಯ ಅನುಗ್ರಹ ಆಯಿತು ಅಂತಂದ್ರೆ ನಮ್ಮಲ್ಲಿರುವ ಎಲ್ಲ ದೋಷಗಳು ದೂರ ಆಗ್ಬೇಕು, ಆಗ್ತಾವೆ. ಸೂರ್ಯೋದಯ ಆಯಿತು ಅಂತಂದ್ರೆ ಹಾಗೆ ಕತ್ತಲು ಮತ್ತೆ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಬಿಡ್ತಾ ಇದೆ. ಇಡೀ ಜಗತ್ತನ್ನೇ ಮುಚ್ಚಿ ಹಾಕಿದಂತಹ ಕತ್ತಲು ಸೂರ್ಯೋದಯ ಆಯಿತು ಅಂತಂದ್ರೆ ಅಲ್ಲಿ ಇಲ್ಲ ಮತ್ತೆ. ಅದರಂತೆ ಮಹಾಲಕ್ಷ್ಮಿಯ ಅನುಗ್ರಹ ಆಯಿತು ಅಂತಂದ್ರೆ ಅಲಕ್ಷ್ಮೀ ಮುಂದೆ ಇಲ್ಲ. ಯಾರು ಅಲಕ್ಷ್ಮಿ ಅಂತ ಹೇಳಿದ್ರೆ ಕ್ಷುತ್ಪಿಪಾಸಾಮಲಾಂ, ಹಸಿವು ನೀರಡಿಕೆಗಳು, ಇದೊಂದು ಉಪಲಕ್ಷಣ ಮಾತ್ರ. ಇದರ ಜೊತೆಯಲ್ಲಿ ಬರತಕ್ಕಂತಹ ಎಲ್ಲ ದೋಷಗಳು, ಆಲಸ್ಯ, ರಾಜಸಗುಣ, ತಾಮಸಗುಣಗಳು ಏನಿದ್ದಾವೆ, ಅದರಿಂದ ಆಗುವಂತಹ ಬಗೆ ಬಗೆಯ ದುಷ್ಟ ಪ್ರವೃತ್ತಿಗಳೇನಿದ್ದಾವೆ, ಇವೆಲ್ಲವೂ ಕೂಡ ಅಲಕ್ಷ್ಮಿಯಿಂದಾಗಿ ಆಗ್ತಾ ಇದೆ. ಜ್ಯೇಷ್ಠಾಂ ಅಲಕ್ಷ್ಮೀಂ, ಆಕೆ ಮಹಾಲಕ್ಷ್ಮಿಗಿಂತಲೂ ಜ್ಯೇಷ್ಠಳು. ಯಾವುದರಲ್ಲಿ? ಹುಟ್ಟಿನಲ್ಲಿ. ಏನು, ಕ್ಷೀರ ಸಮುದ್ರದ ಮಥನ ನಡೀತಾ ಇದೆ, ಮಹಾಲಕ್ಷ್ಮಿ ಬರೋದಕ್ಕೆ ಮುಂಚೆ ಬಂದವಳು ಅಲಕ್ಷ್ಮಿ. ಹಾಗೆ ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡಿದ್ದು, ಅಂತಹ ಅಮೃತ ಬಂದದ್ದು ಕೊನೆಯಲ್ಲಿ. ಮೊದಲು ಬಂದದ್ದು ಹೆಂಡ ಬಂತು, ಹಾಲಾಹಲ ವಿಷ ಬಂತು. ಅದರಂತೆ ಮಹಾಲಕ್ಷ್ಮಿ ಬಂದಳು, ಅದಕ್ಕೂ ಪೂರ್ವದಲ್ಲಿ ಬಂದವಳು ಅಲಕ್ಷ್ಮೀ. ಯಾವ ಮಂಥರೆಯಾಗಿ ಕೈಕೇಯಿಯ ಮನಸ್ಸನ್ನು ಕೆಡಿಸಿದವಳು ಇದೇ ಅಲಕ್ಷ್ಮೀ. ಕೈಕೇಯಿ ಬಂದು ಹೇಳಿದಂತೆ, ದಶರಥ ಮಹಾರಾಜ ಮಂತ್ರಿಗಳ ಜೊತೆಗೂಡಿಕೊಂಡು ಗುಪ್ತ ಸಮಾಲೋಚನೆ ನಡೆಸಿದ್ದಾನೆ ಗೊತ್ತೋ ನಿನಗೆ? ಇಲ್ಲ, ಗೊತ್ತಿಲ್ಲ. ಏನು ತೀರ್ಮಾನ ಮಾಡಿದ್ದಾನೆ ಗೊತ್ತೋ? ಏನು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಆಹಾ, ನನ್ನ ಮಗನಿಗೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ತಗೋ ಅಂತ ಹೇಳಿಕೊಂಡು ಕೊರಳಲ್ಲಿದ್ದಂತಹ ಮಣಿಹಾರವನ್ನು ಎತ್ತಿ ಆ ಕೈಗೆ ಕೊಟ್ಟಿದ್ದಾಳೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅನ್ನುವ ಸಂತೋಷ. ಇಂತಹ ಆ ಕೈಕೇಯಿಯನ್ನು, ಇಲ್ಲ, ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗತಕ್ಕದ್ದಲ್ಲ, ಭರತನಿಗೆ ಪಟ್ಟಾಭಿಷೇಕ ಆಗತಕ್ಕದ್ದು ಅನ್ನುವ ರೀತಿಯಲ್ಲಿ ಹಠ ಹಿಡಿಯುವಂತೆ ಮಾಡಿ ಶ್ರೀರಾಮಚಂದ್ರನ ಕಾಡಿಗೆ ಅಟ್ಟಿದವಳು, ದಶರಥನ ಪತಿಯ ಮರಣಕ್ಕೆ ಕಾರಣವಾಗುವಂತೆ ನಡ್ಕೊಂಡವಳು ಕೈಕೈ. ಯಾವ ನೆಲೆಯಲ್ಲಿ? ಈ ಅಲಕ್ಷ್ಮೀ. ಆಕೆಯಿಂದಾಗಿ ಇಂತಹ ಆ ಘಟನೆ ಎಲ್ಲವೂ ಕೂಡ ನಡೆದು ಹೋಯಿತು. ಇಂತಹ ಅಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಇದ್ದಾಳೆ, ದಶರಥನ ಮನೆಯಲ್ಲಿ ಮಾತ್ರ ಇದ್ದವಳಲ್ಲ. ಅಂತಹ ಅಲಕ್ಷ್ಮೀ, ಆಕೆ ದೂರ ಆಗ್ಬೇಕು. ಯಾವ ನಿನ್ನ ಅನುಗ್ರಹ, ಲಕ್ಷ್ಮಿಯ ಅನುಗ್ರಹ ಆಯಿತು ಅಂತಂದ್ರೆ ಅಲಕ್ಷ್ಮೀ ದೂರ ಆಗ್ತಾಳೆ. ಭಗವಂತನನ್ನು ಕಲಿದೋಷದ ಪರಿಪೂರ್ಣ ನಿವಾರಣೆ ಭಗವಂತನಿಂದ. ಕಲ್ಕಿಯ ರೂಪದಿಂದ ಬಂದು ಆ ಕಲಿಯನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಭಗವಂತ. ಕಲ್ಕಿಯಾಗಿ ಬಂದು ಆ ಕಲಿಯ ನಿವಾರಣೆ ಮಾಡಲಿಕ್ಕೆ ಅವನು ಪರಿಪೂರ್ಣ ಸಮರ್ಥ ಹೌದು ಅಂತ ಆದದ್ದಾದರೆ, ಆ ಕಲಿಯ ಮಡದಿಯಂತಿರತಕ್ಕಂತಹ ಅಲಕ್ಷ್ಮೀ, ಆಕೆಯ ವಿನಾಶ ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ. ಕ್ಷುತ್ಪಿಪಾಸ ಮಲಾಂ, ಆಕೆ ಮಲಿನಳು. ಯಾವುದರಿಂದ? ಇಂತಹ ಕ್ಷುತ್ಪಿಪಾಸ, ಹಸಿವು, ನೀರಡಿಕೆ, ಇಂತಹ ಏನು ಇದು ಉಪಲಕ್ಷಣ, ಇದರ ಜೊತೆಗೆ ಬರತಕ್ಕಂತಹ ಏನೆಲ್ಲ ದೋಷಗಳಿದ್ದಾವೆ ಆ ಎಲ್ಲ ದೋಷಗಳ ಸ್ವರೂಪನೇ ಆಗಿರತಕ್ಕಂತಹ ಅಲಕ್ಷ್ಮೀ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ, ನಿನ್ನ ಅನುಗ್ರಹ ಇತ್ತು ಅಂತಂದ್ರೆ ನಾನಾಕೆಯನ್ನು ದೂರಪಡಿಸಬಲ್ಲೆ. ಅಭೂತಿಂ ಅಸಮೃದ್ಧಿಂಚ ಸರ್ವಾನಿರ್ಣದ ಮೇ ಗೃಹಾತ್, ನನ್ನ ಮನೆಯಲ್ಲಿ ಯಾವ ಕುಂದು ಕೊರತೆಗಳಿಗೂ ಕೂಡ ಅವಕಾಶ ಇರಬಾರದು. ನಿನ್ನ ಅನುಗ್ರಹ ಆಯಿತು ಅಂತಂದ್ರೆ ಆ ಕುಂದು ಕೊರತೆಗಳೆಲ್ಲ ದೂರ ಆಗ್ತಾವೆ. ಅಭೂತಿಂ ಅನೈಶ್ವರ್ಯ, ಅಸಮೃದ್ಧಿಂ ನಾನಾ ಬಗೆಯ ಕೊರತೆಗಳು ಸರ್ವಾನಿರ್ಣದ ಅವೆಲ್ಲವೂ ನನ್ನ ಮನೆಯಿಂದ ಹೊರಗಟ್ಟುಬಿಡು. ಮನೆ ಮಾತ್ರ ಅಲ್ಲ, ಮನವೆಂಬ ಮನೆ ಅಲ್ಲಿ ಮೊದಲು ದೂರ ಆಗಬೇಕು. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹ ಉಪಕ್ವಯೇ ಶ್ರಿಯಂ, ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸ್ತಾ ಇದ್ದೇನೆ ಎಂತ ಹುಳವಳು. ಗಂಧದ್ವಾರಾಂ ಈ ಶ್ರೀ ಭೂ ದುರ್ಗಾ ಅಂಬೃಣಿ ಹೀಷ್ಠ ಎಂಬುದಾಗಿ ಮಹಾಲಕ್ಷ್ಮಿಯ ಅನೇಕ ರೂಪಗಳು. ಈ ಭೂಮಿಯೊಳಗೆ ಭೂರೂಪದಿಂದ ನೆಲೆಸಿದವಳು, ಈ ಭೂಮಿಗೆ ಅಂತಹ ಗುಣವನ್ನು ನೀಡಿದವಳು. ಗಂಧದ್ವಾರ ಈ ಭೂಮಿಗೆ ಗಂಧವತಿ ಎಂಬುದಾಗಿ ಹೆಸರು. ಆ ಗಂಧವನ್ನು ಭೂಮಿಗೆ ನೀಡಿದವಳು ಈ ಭೂರೂಪದಿಂದ ಆ ಭೂಮಿಯೊಳಗೆ ನಿಂತಹ ಮಹಾಲಕ್ಷ್ಮಿ. ದುರಾಧರ್ಷಾಂ ಆಕೆಯನ್ನು ಬಲಾತ್ಕರಿಸಲಿಕ್ಕೆ, ಆಕೆ ಮೇಲೆ ಆಕ್ರಮಣ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಭೂದೇವಿ ಈ ರಾಜಮಹಾರಾಜರನ್ನೆಲ್ಲ ಕಂಡು ನಗ್ತಾ ಇದ್ದಾಳಂತೆ. ದೃಷ್ಟ್ವಾತ್ಮನಿ ಜಯೇ ವ್ಯಗ್ರಾನ್ ಹಸತಿ ಭೂಹುಯ್ಯಂ, ಇವರನ್ನು ಗೆದ್ದಾಯಿತು, ಇನ್ನವರನ್ನು ಗೆಲ್ತೇನೆ, ಈ ದೇಶವನ್ನು ಗೆದ್ದಾಯಿತು, ಆ ರಾಜ್ಯವನ್ನು ಗೆಲ್ತೇನೆ ಎಂಬುದಾಗಿ ತಮ್ಮ ತಮ್ಮೊಳಗೆ ಕಲಹ ಮಾಡಿಕೊಳ್ತಾ ಇದ್ದಾರೆ. ಅಣ್ಣ ತಮ್ಮಂದಿರು ಹೊಡೆದಾಡಿಕೊಳ್ತಾ ಇದ್ದಾರೆ, ತಂದೆ ಮಕ್ಕಳು ಹೊಡೆದಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಹೊಡೆದಾಡಿ ಈ ಭೂಮಿಯನ್ನು ನಾನು ಇಷ್ಟು ಆಕ್ರಮಿಸಿಕೊಂಡೆ, ಆ ದೇಶವನ್ನು ಗೆದ್ದೆ, ಈ ಭೂಮಿಯನ್ನು ಗೆದ್ದೆ, ಇಷ್ಟೆಲ್ಲ ಹಾರಾಡಿದವರು ಎಷ್ಟು ದಿವಸ ಹಾರಾಡ್ತಾರೆ? ಕೊನೆಗೊಂದು ದಿನ ನನ್ನ ಪತಿ ಕಾಲನಾಮಕನಾಗಿರುವ ಭಗವಂತನ ಉದರದೊಳಗೆ ಹೇಳ ಹೆಸರಿಲ್ಲದನ್ನು ಜಾರಿ ಹೋಗ್ತಾ ಇದ್ದಾರೆ. ದೊಡ್ಡ ಪಟ್ಟಿಯನ್ನೇ ಕೊಡ್ತಾ ಇದ್ದಾಳೆ. ಯಾರ್ಯಾರೆಲ್ಲ ಹೀಗೆ ಹಾರಾಡಿದ್ರು ಇವತ್ತು ಎಲ್ಲಿದ್ದಾರೆ? ನಾಮಾಪಿನ ಶ್ರೂಯತೆ, ಹೇಳ ಹೆಸರಿಲ್ಲದಂತೆ ಮಾಯವಾಗಿದ್ದಾರೆ. ಯಾರು ನನ್ನ ಮೇಲೆ ಸಂಪೂರ್ಣ ಆಧಿಪತ್ಯ ಸ್ಥಾಪಿಸಿದವರು ಯಾರಿದ್ದಾರೆ? ಯಾರು? ಒಬ್ಬನೇ. ಈಶಾವಾಸ್ಯಂ ಇದಂ ಸರ್ವಂ, ಈ ಎಲ್ಲಕ್ಕೂ ಒಡೆಯ ಒಬ್ಬನೇ ಇದ್ದಾನೆ, ಶ್ರೀಹರಿ ಶ್ರೀಮನ್ನಾರಾಯಣ. ಈ ಪರಿಯ ಸುಬಗಾವ ದೇವರಲು ಕಾಣೆ, ದೊರೆಯ ತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ತುಂಡು ಭೂಮಿಗೆ ಬೇಲಿ ಹಾಕೊಂಡು ನಾವೇ ಜಮೀನ್ದಾರದು ಅಂತ ಹೇಳಿಕೊಂಡು ಹಾರಾಡ್ತೇವೆ. ಆ ಭಗವಂತ ಅವನು ಧರಣಿ ದೇವಿಗೆ ರಮಣ, ಈ ತುಂಡು ಭೂಮಿಗೂ ಕೂಡ ಅವನೇ ಒಡೆಯ, ನಾವಲ್ಲ. ಯಾರು ಬರುವಾಗ ತುಂಡು ಭೂಮಿಯನ್ನು ಹೊತ್ತು ತಂದಿದ್ದೇವೆ? ಯಾರು ತಂದದಿಲ್ಲ. ತನ್ನವನು ಯಾರು? ಭಗವಂತ ತಂದಿದ್ದಾನೆ. ತನ್ನೊಳಗಿದ್ದಂತಹ ಆ ಪ್ರಕೃತಿಯ ಮೂಲಕ ಈ ಭೂಮಿಯನ್ನು ಸೃಷ್ಟಿ ಮಾಡಿದವ. ಪಾತಾಳದಲ್ಲಿ ಮುಳುಗಿ ಹೋದಂತಹ ಹೊತ್ತಿಗೆ ತನ್ನ ಕೋರೆ ದಾಡಿಯಿಂದ ಎತ್ತಿ ತಂದವನು ಅವನು, ಈ ಭೂಮಿಗೆ ಒಡೆಯ ಅವನು. ಇತರೆ ಮಂದಿ ಈ ಭೂಮಿ ನನ್ನದ್ದು ನನ್ನದ್ದು ಎಂಬುದಾಗಿ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಯಾರಿಗೂ ಸಾಧ್ಯ ಆಗಲಿಲ್ಲ. ದುರಾಧರ್ಷಾಂ ಇಂತಹ ಮಹಾಲಕ್ಷ್ಮಿ, ನಿತ್ಯಪುಷ್ಟಾಂ ಸದಾಕಾಲವೂ ಕೂಡ ಪರಿಪುಷ್ಟಳಾಗಿರುವವಳು, ಯಾವ ಕೊರತೆಯೂ ಕೂಡ ಆಕೆಯಲ್ಲಿಲ್ಲ. ಭೂರೂಪದಿಂದ ನಿತ್ಯಪುಷ್ಟಾಂ, ಏನು ಸಸ್ಯ ಸಮೃದ್ಧಿ! ನಾನಾ ಬಗೆಯ ಖನಿಜಗಳು, ನಾನಾ ಬಗೆಯ ರತ್ನಗಳು, ನಾನಾ ಬಗೆಯ ಪ್ರಾಣಿಗಳು. ಭಗವಂತನ ಮಹತ್ವ ಏನು ಅನ್ನೋದನ್ನು ಗುರುತಿಸಬೇಕು ಅಂತಿದ್ರೆ ಕಣ್ತೆರೆದು ನೋಡಿ ಸಾಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಸಣ್ಣ ಒಂದು ಯಂತ್ರ, ಕೈಯಲ್ಲಿ ಇರತಕ್ಕಂತಹ ಒಂದು ಮೊಬೈಲ್ ಫೋನ್ ಎಷ್ಟೆಲ್ಲ ಕೆಲಸ ಮಾಡುತ್ತೆ. ಇದನ್ನು ಕಂಡು ಹಿಡಿದಂತಹ ವಿಜ್ಞಾನಿ ಅವನು ಎಷ್ಟು ದೊಡ್ಡ ವಿಜ್ಞಾನಿ ಅಂತ ನಾವು ಹೊಗಳ್ತೇವೆ. ಕಣ್ಣ ಮುಂದೆ ಇರತಕ್ಕಂತಹ ಒಂದು ಯಂತ್ರ, ಅದನ್ನು ಕಂಡು ಹಿಡಿದಂತಹ ವ್ಯಕ್ತಿಯ ಮಹತ್ವಕ್ಕೆ ಅದು ದ್ಯೋತಕ. ಅವನಿಷ್ಟು ಪರಿಜ್ಞಾನ ಇದೆ ಅನ್ನೋದಕ್ಕೆ ಇದು ಪ್ರಮಾಣವಾಗ್ತಾ ಇದೆ. ಈ ಪ್ರಪಂಚವನ್ನೊಮ್ಮೆ ನೋಡಿ, ಏನಿದೆ ಏನಿಲ್ಲ, ಏನೇನಿದೆ ಎಂಬುದನ್ನು ಇನ್ನೂ ನಮಗೆ ಪರಿಪೂರ್ಣವಾಗಿ ಗುರುತಿಸಿಕೊಳ್ಳೋದು ಸಾಧ್ಯ ಆಗಿಲ್ಲ. ಹೊರಗೆ ಕಾಣ್ತಾ ಇರತಕ್ಕಂಥ ಜಗತ್ತು ಎಷ್ಟು, ಆಕಾಶದಲ್ಲಿ ಇನ್ನೆಷ್ಟು ಇದೆ, ಆಕಾಶದಲ್ಲಿ ಇರತಕ್ಕಂಥ ಕಾಯಗಳು ಇನ್ನೆಷ್ಟು, ಗ್ರಹ ನಕ್ಷತ್ರಗಳು ಇನ್ನೆಷ್ಟು, ನೀರಿನೊಳಗೆ ಸಮುದ್ರದೊಳಗೆ ಇರತಕ್ಕಂತಹ ಪ್ರಪಂಚ ಒಂದೇ ಎರಡೆ, ಏನೆಲ್ಲ ಪ್ರಾಣಿಗಳು, ಏನೆಲ್ಲ ಗುಣಧರ್ಮಗಳು, ಒಂದೊಂದು ವಸ್ತುವಿನಲ್ಲಿ ಇರತಕ್ಕಂತಹ ಗುಣಧರ್ಮ ಅದೆಷ್ಟು, ಎಲ್ಲವೂ ವಿಚಿತ್ರ ವಿಚಿತ್ರ ವಿಚಿತ್ರ. ಇಂತಹ ವಿಚಿತ್ರವಾಗಿರತಕ್ಕಂತಹ ಆ ಪ್ರಪಂಚವನ್ನು ಸೃಷ್ಟಿಸಬೇಕು ಅಂತಿದ್ರೆ ಭಗವಂತನ ಗುಣಮಹಿಮೆ ಅದೆಷ್ಟು. ಈ ಪ್ರಪಂಚ ಆ ಭಗವಂತನ ಗುಣಪರಿಪೂರ್ಣತೆಗೆ ಸಾಕ್ಷಿಯಾಗ್ತಾ ಇದೆ. ಅಂತಹ ಇಷ್ಟೆಲ್ಲ ಗುಣಧರ್ಮಗಳಿಂದ, ನಾನಾ ಬಗೆಯ ಸುವಸ್ತುಗಳಿಂದ ಪರಿಪುಷ್ಟಳಾಗಿರುವವಳು ಆ ಭೂದೇವಿ. ಆ ಮಹಾಲಕ್ಷ್ಮಿ ಭೂಮಿಯ ಒಳಗೆ ನಿಂತುಕೊಂಡು ಇದಕ್ಕೆ ಇಂತಹ ಪೋಷಣೆ ನೀಡಿದ್ದಾಳೆ. ತಾನು ಪರಿಪುಷ್ಟಳಷ್ಟೇ ಅಲ್ಲ, ತನ್ನ ಮೇಲಿರತಕ್ಕಂತಹ ಎಷ್ಟು ಏನೆಲ್ಲ ಜೀವ ಜಗತ್ತು ಇದೆ ಅದನ್ನೆಲ್ಲ ಪರಿಪೋಷಿಸ್ತಾ ಇದ್ದಾಳೆ. ಅವುಗಳಿಗೆ ಅವುಗಳಿಗೆ ಬೇಕಾಗಿರತಕ್ಕಂತಹ ಆಹಾರವನ್ನು ಆಯಾ ಕಾಲಕ್ಕೆ ನೀಡಿ ಸಸ್ಯಶ್ಯಾಮಲೆಯಾಗಿ ಶೋಭಿಸ್ತಾ ಇದ್ದಾಳೆ ಆ ತಾಯಿ. ನಿತ್ಯ ಪುಷ್ಟಾಂ ಕರೀಷಿಣೀಂ, ಆ ಸಸ್ಯ ಸಮೃದ್ಧಿಗೆ ಬೇಕಾಗಿರತಕ್ಕಂತಹ ಸಸ್ಯ ಸಮೃದ್ಧಿಯ ಮೂಲಕ ಈ ಜಗತ್ತಿನ ಚೇತನ ವರ್ಗದ ಪ್ರಾಣಿ ವರ್ಗದ ಮನುಷ್ಯ ವರ್ಗದ ಸಮೃದ್ಧಿಗೆ ಬೇಕಾಗಿರತಕ್ಕಂತಹ ಏನು ಆಹಾರ ನೀಡ್ತಾ ಇರುವಂತಹದ್ದು ಈ ನಾನಾ ಬಗೆಯ ಸಸ್ಯಗಳು. ಅದಕ್ಕೆ ಬೇಕಾಗಿರುವ ಗೊಬ್ಬರವನ್ನು ಹೊತ್ತಿರುವವಳು ತಾನು. ನಿತ್ಯ ಪುಷ್ಟಾಂ ಕರೀಷಣೀಂ, ಅಂತಹ ಸರ್ವಭೂತಾನಾಂ ಈಶ್ವರೀಂ, ಸಮಸ್ತ ಭೂತಗಳಿಗೂ ಕೂಡ ಪ್ರಾಣಿವರ್ಗಕ್ಕೂ ಕೂಡ ಆಕೆ ಈಶ್ವರೀಂ. ಆ ಭೂಮಿ ಒಮ್ಮೆ ಹೀಗೆ ಕಂಪಿಸಿತು ಅಂತಂದ್ರೆ ಸಾಕು, ಎಂತೆಂತಹ ಮಹಡಿಗಳು ಕೂಡ, ಮಹಡಿಯ ಮನೆ ನೆಲಕಚ್ಚಿ ಬಿಡ್ತಾ ಇದ್ದಾವೆ, ಭೂಮಿಯೊಳಗೆ ಸೇರ್ಕೊಂಡು ಬಿಡ್ತಾ ಇದ್ದಾವೆ. ಈ ಪ್ರಪಂಚವನ್ನು ಅಂತಹ ದುಸ್ಥಿತಿಗೆ ಒಳಗಾಗದಂತೆ ಧರಿಸಿ ನಿಂತಿರುವವಳು ಆಕೆ. ಈ ಸಮಸ್ತ ಜಗತ್ತಿಗೂ ಕೂಡ ಈಶ್ವರಿ ಆಕೆ ಇದ್ದಾಳೆ. ಈಶ್ವರೀಂ ಸರ್ವಭೂತಾನ, ಅಂತಹ ಮಹಾಲಕ್ಷ್ಮಿಯನ್ನು ಇಹ ಉಪಕೋಯೆ, ನನ್ನ ಮನೆಗೆ ನನ್ನ ಮನದೊಳಗೆ ನಾನು ಕರೀತಾ ಇದ್ದೇನೆ. ಗಂಧದ್ವಾರ, ಆಕೆ ನಿತ್ಯ ಸುಗಂಧದಿಂದ ಪರಿಪೂರ್ಣಳಾಗಿರುವವಳು. ದೇವತೆಯ ಭಗವಂತನ ಪೂಜಾ ಕಾಲದಲ್ಲಿ ನಾವು ನಿತ್ಯ ಪಠಿಸ್ತಾ ಇದ್ದೇವೆ. ಏನು ಮಾನುಷೋ ಗಂಧ ಆಯಾತಿ, ನಮ್ಮ ದೇಹದ ಭಗವಂತನನ್ನು ಶಾಲಗ್ರಾಮದಲ್ಲಿ ಪೂಜಿಸ್ತಾ ಇದ್ದೇವೆ, ಪ್ರತಿಮೆಯೊಳಗೆ ಕರೆದು ಆವಾಹನ ಮಾಡಿ ಪೂಜಿಸ್ತಾ ಇದ್ದೇವೆ. ನಮ್ಮ ಭಾವ ದೇವರಿಗೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ದೇವರಿಗೆ ನಮ್ಮ ಬಳಿ ಬರಬೇಕು ಅಂದ್ರೆ ಮೂಗುಚ್ಚಿಕೊಂಡು ಬರ್ತಾ ಇದ್ದಾನಂತೆ. ಈ ಮನುಷ್ಯ ಲೋಕದ ಗಂಧ ಅಂತಹದ್ದು, ಭಗವಂತನಿಗೆ ಯಾಕೆ, ನಮಗೇನೆ ಒಬ್ಬನ ಮೈಯ ವಾಸನೆ ಮತ್ತೊಬ್ಬನಿಗೆ ಹಿಡಿಸೋದಿಲ್ಲ ಅಂತಹುದರಲ್ಲಿ ಆ ಭಗವಂತ, ಆ ಮಹಾಲಕ್ಷ್ಮಿ ಪರಿಪೂರ್ಣ ಸುಗಂಧ ಭರಿತೆಯಾಗಿರತಕ್ಕಂತಹ ಆಕೆಗೆ ನಮ್ಮ ಬಳಿಗೆ ನಾವು ಕರೀಬೇಕು ಅಂತಿದ್ರೆ ನಾವು ಹಿಂದೆ ಮುಂದೆ ನೋಡಬೇಕು. ದೇಹದ ಗಂಧ ಅದೊಂದು, ಈ ಅರಿಷಡ್ವರ್ಗಗಳೇನಿದ್ದಾವೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನತಕ್ಕಂಥ ದುರ್ಗುಣಗಳು, ಅದರ ಗಂಧವೇ ಸಾಕು ಭಗವಂತನಿಂದ ದೂರ ಓಡಿ ಹೋಗಲಿಕ್ಕೆ. ಭಗವಂತ ನಮ್ಮ ಮನದೊಳಗೆ ಬರಬೇಕು, ನಮ್ಮ ಮನೆಯೊಳಗೆ ಬರಬೇಕು ಅಂತಂದ್ರೆ ಈ ಎಲ್ಲ ದುರ್ಗುಣಗಳು ದೂರ ಆಗಬೇಕು. ಇದೆಲ್ಲವನ್ನು ದೂರ ಮಾಡುವಂತಹ ಏಕೈಕ ಸಾಧನ ತತ್ವಜ್ಞಾನ. ನೀರಿನಿಂದ ನಾವು ಸ್ನಾನ ಮಾಡಿಕೊಂಡೆವು ಅಂತಂದ್ರೆ ನಾನಾ ಬಗೆಯ ಸೋಪುಗಳಿದ್ದಾವೆ, ಹಚ್ಚಿಕೊಂಡೆವು ಅಂತಂದರೆ ದೇಹದ ದುರ್ಗಂಧ ಕ್ಷಣಕಾಲಕ್ಕೆ ಪರಿಹಾರವಾದೀತು. ಆದರೆ ಯಾವುದೇ ಬಗೆಯ ನೀರಿನಿಂದ, ಯಾವುದೇ ಬಗೆಯ ಸೋಪಿನಿಂದ ಮನದೊಳಗಿರತಕ್ಕಂತಹ ದೋಷವನ್ನು, ಆತ್ಮನಿಗಂಟಿರತಕ್ಕಂತಹ ಕೊಳೆಯನ್ನು ತೊಳೆಯಲಾರೆವು. ಅದಕ್ಕೆ ಉಪಯೀತು ಮಾಂ ದೇವ ಸಖ ಕೀರ್ತುಶ್ಚ ಮಣಿನಾ ಸಹ, ತತ್ವಜ್ಞಾನ ಒಂದೇ ಮಾರ್ಗ. ಸಂಜೆಯ ಹೊತ್ತು ತಂದೆಯಾದವ ಆಫೀಸ್ ಕೆಲಸವನ್ನು ಮುಗಿಸಿಕೊಂಡು ಮನೆ ಬರ್ತಾ ಇದ್ದಾನೆ. ಮನೆಯಂಗಳದಲ್ಲಿ ಮಗು ಆಟ ಆಡ್ತಾ ಇದೆ. ತಂದೆ ಬಂದರು ಅಂತ ಹೇಳಿಕೊಂಡು ತಂದೆಯ ಮಮತೆಯನ್ನು ಪ್ರೀತಿಯನ್ನು ಬಯಸಿ ತಂದೆ ಬಳಿಗೆ ಮಗು ಓಡಿ ಹೋಗ್ತಾ ಇದೆ. ಇಷ್ಟು ಹೊತ್ತು ಮನೆಯಂಗಳದಲ್ಲಿ ಆಟವಾಡ್ತಾ ಇತ್ತು. ಆ ಕೊಚ್ಚೆ ಕೊಳಚೆ ಇಲ್ಲ, ಆಡಿ ಬಿದ್ದು ಮೈಯೆಲ್ಲ ಗಾಯ ಮಾಡಿಕೊಂಡಿದೆ, ಕೈ ಮೈಯಲ್ಲೆಲ್ಲ ಕೊಳಚೆ ಮೆತ್ತಿಕೊಂಡಿದೆ, ಮುಖ ಮೂಗುಗಳೆಲ್ಲ ನೀರು ಸುರಿತಾ ಇದೆ. ತಂದೆ ಕೋಪಿಸಿಕೊಂಡು ಆ ಮಗುನ ಅಟ್ಟಿ ಬಿಡ್ತಾನೆ. ತಂದೆಯ ಪ್ರೀತಿಯನ್ನು ಬಯಸಿ ಆ ಮಗು ತಂದೆ ಬಳಿ ಓಡಿ ಬಂದರೆ ತಂದೆ ಮಗು ನಟ್ಟಿ ಬಿಡ್ತಾನೆ, ಓಡ ತಾಯಿಯ ಬಳಿಗೆ ಅಂತ ಹೇಳಿಕೊಂಡು. ತಾಯಿ ಅಳ್ತಾ ಇರುವಂತಹ ಈ ಮಗುವನ್ನು ಬಳಸಿ ಕರೆದು ಅದಕ್ಕೆ ಸ್ನಾನ ಮಾಡಿಸಿ ಮೈಯಲ್ಲಿರುವ ಕೊಳೆಯನ್ನೆಲ್ಲ ತೊಳೆದು ಸುಗಂಧ ದ್ರವ್ಯವನ್ನು ಬಳಿದು ತಲೆಗೆ ಹೂ ಮುಡಿಸಿ ಕಳಿಸಿದ್ರು ಅಂತಂದ್ರೆ ಬಾನನ ಮಗು ಅಂತ ಅದೇ ತಂದೆ ಪ್ರೀತಿಯಿಂದ ಮಗು ನೆತ್ತಿಕೊಳ್ತಾನೆ. ಅವನದ್ದೇ ಮಗು, ತಂದೆ ಪ್ರೀತಿಯನ್ನು ಬಯಸಿ ತಂದೆ ಬಳಿ ಓಡಿ ಬರ್ತಾ ಇದೆ. ಆದರೆ ಮೈಯಲ್ಲಿಷ್ಟು ಕೊಳಕು ತುಂಬಿಕೊಂಡಿದೆ, ತಂದೆ ಸೇರಿಸಿಕೊಳ್ಳೋದಿಲ್ಲ. ಆ ಹೊತ್ತಿಗೆ ಆ ಮಗುವಿಗೆ ತನ್ನ ತಂದೆಯ ಆ ಮಮತೆಯನ್ನು ಪಡೆಯಲಿಕ್ಕೆ ಸಹಾಯ ಮಾಡುವವಳು ತಾಯಿ. ಎಲ್ಲ ಕೊಳೆಯನ್ನು ಪರಿಹರಿಸಿ ಸುಗಂಧ ದ್ರವ್ಯ ಬಳಿದು ಹೂ ಮುಡಿಸಿ ಕಳುಹಿಸಿದಳು ಅಂತಂದ್ರೆ ಆವಾಗ ತಂದೆ ಬಾನನ ಮಗು ಅಂತ ಪ್ರೀತಿಯಿಂದ ಎತ್ತಿ ಮುದ್ದಾಡ್ತಾನೆ. ನಾವು ಹಾಗೆ ದೇವರ ಮನೆಗೆ ಕರೀತಾ ಇದ್ದೇವೆ, ನಾವು ಹೇಗಿದ್ದೇವೆ? ದೇವರ ಮನೆಯೊಳಗೆ ಬರಲಿಕ್ಕೆ, ಈ ಮನದೊಳಗೆ ಬರಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾನೆ. ಅಂತಹ ಹೊತ್ತಿಗೆ ಗಂಧದ್ವಾರಾಂ ಸುಗಂಧ ಭರಿತೆಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಆಕೆಯ ಅನುಗ್ರಹ ಆಯಿತು ಅಂತಂದ್ರೆ ಈ ಅಲಕ್ಷ್ಮಿ ಅದು ಮೊದಲು ಹೊರಗೆ ಹಾಕಬೇಕು. ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು, ಈ ಎಲ್ಲ ಅಲಕ್ಷ್ಮೀ ಅದು ದೂರ ಆಗಬೇಕು. ಆ ಹೊತ್ತಿಗೆ ಭಗವಂತ ನಮಗನುಗ್ರಹ ಮಾಡ್ತಾನೆ. ಗುರುಗಳ ಜ್ಞಾನಸುಧೆಯಲ್ಲಿ ಮಿಂದವ ಈ ಎಲ್ಲ ದೋಷಗಳನ್ನು ಕಳ್ಕೊಳ್ತಾನೆ. ತಾಯಿ ಅಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಭಗವಂತನ ಅನುಗ್ರಹಕ್ಕೆ ಆಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾಳೆ. ಇಂತಹ ಶ್ರೀಯಂ ತಾಯಿಯನ್ನು ಇಹ ಉಪಾಹ್ವೆಯೇ ನನ್ನ ಮನೆಯೊಳಗೆ ನನ್ನ ಮನದೊಳಗೆ ಆಹ್ವಾನಿಸ್ತಾ ಇದ್ದೇನೆ. ಮನಸಃ ಕಾಮಂ ಆಕೂತಿಂ ವಾಚ ಸತ್ಯಮಶೀಮಹಿ ಪಶೂನಾಂ ರೂಪಂ ಅನ್ನಸ್ಯ ಮೈ ಶ್ರೀಹಿ ಶ್ರಯತಾಂ ಯಶಃ. ಆಕೆಯ ಅನುಗ್ರಹ ಆಯಿತು ಅಂತಂದ್ರೆ ಮನಸಃ ಕಾಮಂ ಮನಸ್ಸಿನಲ್ಲಿರತಕ್ಕಂತಹ ಕಾಮನೆಗಳು ಅವೆಲ್ಲವೂ ಕೂಡ ಕೈಗೂಡ್ತಾವೆ. ಆಕೂತಿಂ ಆತ್ಮನ ಮೊರೆ ಆತ್ಮನ ಹಸಿವು ಅದೂ ಹಿಂಗತ್ತೆ. ವಾಚ ಸತ್ಯಂ ಮಾತು ಅದು ಸತ್ಯವಾಗತ್ತೆ. ಪಶೂನಾಂ ಅನ್ನಸ್ಯ ಸಮೃದ್ಧಿಂ ಮನೆಯಲ್ಲಿ ಬೇಕು ಬೇಕಾದಂತಹ ಎಲ್ಲ ಪಶುಗಳು ಹಸುಗಳು ಅವು ಬೆಳೀತಾವೆ. ಅನ್ನಸ್ಯ ಬೇಕು ಬೇಕಾಗಿರತಕ್ಕಂಥ ಅನ್ನ ಸಮೃದ್ಧಿ ಅದು ಸಿಗತ್ತೆ. ಉತ್ತಮ ಯಶಃ ಶ್ರೇಯಸ್ಸು ಅದು ಪ್ರಾಪ್ತವಾಗತ್ತೆ ಮನಸಃ ಕಾಮ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ. ಮನಸಃ ಕಾಮಂ ಕಾಮ ಅನ್ನುವಂತಹದ್ದನ್ನು ಎರಡೂ ಕಡೆ ಸೇರಿಸಿದ್ದಾರೆ. ಚತುರ್ವಿಧ ಪುಣ್ಯ ಪುರುಷಾರ್ಥಗಳು ಅಂತ ಕರೆದಿದ್ದಾರೆ. ಪುರುಷಾರ್ಥ ಅಂತ ಹೇಳಿದರೆ ಪುರುಷೈಹಿ ಅರ್ಥ್ಯಂತೆ, ನಾವು ಬಯಸಿ ಬಯಸಿ ಪಡೆಯುವಂತಹದ್ದು, ಬಯಸಬೇಕಾಗಿರುವಂತಹದ್ದು. ಪುರುಷ ಅರ್ಥಗಳು ನಾಲ್ಕು. ಮೊದಲನೆಯದ್ದೇ ಕಾಮ. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಇದು ನಾವು ಬಯಸಿ ಪಡೆಯಬೇಕಾಗಿರುವಂತಹದ್ದು. ಆ ಕಡೆ ಅರಿಷಡ್ವರ್ಗಗಳಲ್ಲೂ ಇದನ್ನು ಸೇರಿಸಿದ್ದಾರೆ. ಮೊದಲನೆಯದ್ದೇ ಕಾಮ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಪುರುಷಾರ್ಥಗಳಲ್ಲೂ ಸೇರಿಸಿದ್ದಾರೆ, ಆ ಕಡೆ ಅರಿಷಡ್ವರ್ಗಗಳಲ್ಲೂ ಇದನ್ನು ಸೇರಿಸಿದ್ದಾರೆ. ಹಾಗಾದರೆ ಈ ಕಾಮ ಅದು ತ್ಯಾಜ್ಯವೋ ಅಥವಾ ಅರ್ಥ್ಯವೋ, ಪ್ರಾರ್ಥ್ಯವೋ ಅಥವಾ ತ್ಯಾಜ್ಯವೋ? ಭಗವದ್ಗೀತೆಯಲ್ಲಿ ಕೃಷ್ಣ ಉತ್ತರಿಸಿದ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರದರ್ಷಭ. ಧರ್ಮಕ್ಕೆ ಅವಿರುದ್ಧವಾಗಿರತಕ್ಕಂಥ ಕಾಮನೆಗಳು ಅದು ಪುಣ್ಯವಾಗಿರುವಂತಹದ್ದು, ಅದು ನನ್ನ ಸ್ವರೂಪವಾಗಿರುವಂತಹದ್ದು. ಧರ್ಮ ಅವಿರುದ್ಧ ಆ ಚತುರ್ವಿಧ ಪುರುಷಾರ್ಥಗಳಿಗೆ ಗಮನಿಸಿ, ಧರ್ಮ ಅರ್ಥ ಕಾಮ ಮೋಕ್ಷ, ಈ ಅರ್ಥ ಕಾಮ ಇವೆರಡನ್ನು ಕೂಡ ಒಂದು ಬೇಲಿಯೊಳಗೆ ಹಾಕಿದ್ದಾರೆ. ಈ ಕಡೆ ಧರ್ಮ ಇದೆ, ಆ ಕಡೆ ಮೋಕ್ಷ ಇದೆ. ಆ ಅರ್ಥ ಕಾಮನೆಗಳು ಹೇಗಿರಬೇಕು? ಧರ್ಮದ ನೆಲೆಯಲ್ಲಿ ಬಂದದ್ದಾಗಿರಬೇಕು, ಮೋಕ್ಷಕ್ಕೆ ವಿರೋಧಿ ಆಗಿರಬಾರದು. ಧರ್ಮದಿಂದ ಪ್ರಾಪ್ತವಾದದ್ದಾಗಬೇಕು, ಆ ಕಡೆ ಮೋಕ್ಷಕ್ಕೂ ಅದು ತಡೆ ಆಗಬಾರದು. ಇಂತಹ ಕಾಮನೆ, ಧರ್ಮ ಅವಿರುದ್ಧವಾಗಿರತಕ್ಕಂತಹ ಕಾಮನೆ, ಅದು ಪುರುಷೈ ಅರ್ಥ್ಯ. ಇನ್ನು ಆತ್ಮನ ಅಧಃಪತನಕ್ಕೆ ಕಾರಣವಾಗುವಂತಹ ಧರ್ಮ ವಿರುದ್ಧವಾಗಿರತಕ್ಕಂತಹ ಕಾಮನೆಗಳು, ಅದು ಮೊದಲನೆಯದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಇವು ಅರಿಷಡ್ವರ್ಗಗಳಲ್ಲಿ ಸೇರಿಸಿದ್ದಾರೆ. ಆ ಮಹಾತಾಯಿಯ ಅನುಗ್ರಹ ಇತ್ತು ಅಂತಾದರೆ ಮನಸಃ ಕಾಮಂ, ಏನು ಪುರುಷಾರ್ಥಪ್ರದವಾದಂತಹ ಪುರುಷಾರ್ಥ ರೂಪವಾಗಿರತಕ್ಕಂತಹ ಕಾಮನೆ ಏನಿದೆ ಅವೆಲ್ಲೂ ಪ್ರಾಪ್ತವಾಗ್ತವೆ. ಎಂ ಎಂ ಸುಖೀ ಕಾಮಯತೆ ಅರ್ಥಮತ್ರ ಮೋಕ್ಷದ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಏನೇನು ಕಾಮನೆಗಳನ್ನು ಬಯಸ್ತಾ ಇದ್ದಾನೆ ಅವೆಲ್ಲವೂ ಕೂಡ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಸಂಕಲ್ಪ ಮಾಡಿದ್ರೆ ಸಾಕು ಅವು ಈಡೇರಿ ಬಿಡ್ತಾವೆ. ಅದಾಗುವಂತಹದ್ದು ಈ ಮಹಾಲಕ್ಷ್ಮಿಯ ಮಹಾತಾಯಿಯ ಅನುಗ್ರಹ ಇತ್ತು ಅಂತಾದರೆ ಇಂತಹ ಕಾಮನೆಗಳನ್ನು ಕೊಡ್ತಾ ಇದ್ದಾಳೆ ಅವಳು. ಮನಸಃ ಕಾಮಂ ಆಕೋತಿಂ, ಆತ್ಮನ ಮೊರೆ. ದೇಹಕ್ಕೆ ಸೌಖ್ಯಪ್ರದವಾಗಿರತಕ್ಕಂತಹ ನಾನಾ ಬಗೆಯ ಸುಖ ಸಾಧನಗಳನ್ನು, ಭೋಗ ಸಾಮಗ್ರಿಗಳನ್ನು ನಾವು ಬಯಸ್ತೇವೆ. ದೇಹದ ಪೋಷಣೆಗೆ ಬೇಕಾಗಿರತಕ್ಕಂತಹ ಅನ್ನಸ್ಯ ಅನ್ನ, ದೇಹದ ಪೋಷಣೆಗೆ ಬೇಕಾಗಿರುವ ಅನ್ನವನ್ನು ನಾವು ಸಾಕಷ್ಟು ಸ್ವೀಕಾರ ಮಾಡ್ತೇವೆ. ನಮಗೋಸ್ಕರ ನಾವು ಏನು ಸ್ವೀಕಾರ ಮಾಡಿದೆವು? ದೇಹದ ಹಸಿವನ್ನು ಹಿಂಗಿಸಲಿಕ್ಕೆ ಬೇಕಾದಷ್ಟು ಅನ್ನವನ್ನು ಉಂಡೆವು. ನಮ್ಮ ಹಸಿವನ್ನು ಹಿಂಗಿಸಲಿಕ್ಕೆ ನಾವೇನು ಉಂಡೆವು? ನಾವಂದುಕೊಂಡದ್ದು ಈ ದೇಹವೇ ನಾನು, ಹಾಗಾಗಿ ಈ ದೇಹದ ಹಸಿವನ್ನು ಹಿಂಗಿಸಿದ್ರೆ ಸಾಕು, ದೇಹವೇ ನಾನು ಅಲ್ಲ, ಇದು ನನ್ನ ದೇಹ, ಇದು ನನ್ನ ದೇಹ, ನಾನೇ ದೇಹ ಅಲ್ಲ. ದೇಹದ ಹಸಿವನ್ನು ಹಿಂಗಿಸಲಿಕ್ಕೆ ಬೇಕಾಗಿರತಕ್ಕಂತಹ ಷಡ್ರಸೋಪೇತವಾಗಿರತಕ್ಕಂತಹ ಆಹಾರವನ್ನು ಉಂಡೆವು, ನನಗೂ ಒಂದು ಹಸಿವು ಇದೆ ಅನ್ನೋದನ್ನೇ ಮರೆತು ಬಿಡ್ತೇವೆ. ನನಗೂ ಒಂದು ಹಸಿವು ಇದೆ, ನಾನು ಉಣಬೇಕು. ನನ್ನ ದೇಹ ಕಷ್ಟ ಉಣಿಸಿದ್ರೆ ಸಾಲದು, ನಾನು ಉಣಬೇಕು. ದೇಹದ ಅನ್ನ ಪಾಂಚಭೌತಿಕವಾದ ದೇಹವಿದು, ಪಾಂಚಭೌತಿಕವಾದ ಆಹಾರ ಅದಕ್ಕೆ ಅನ್ನ, ಅದಕ್ಕೆ ಆಹಾರ. ನಾನು ನಾನು ಪಾಂಚಭೌತಿಕನೋ ಅಲ್ಲ. ನಾನು ಅಂದ್ರೆ ಯಾರು? ಈ ಜೀವ. ಅವನು ಸಜ್ಜೇತನ ಹೌದಾಗಿದ್ರೆ ಚಿತ್ ಸ್ವರೂಪ ಆಗಿರ್ತಾನೆ. ಅವನಿಗೆ ಯಾವುದು ಅನ್ನ? ಪಾಂಚಭೌತಿಕವಾದ ದೇಹಕ್ಕೆ ಪಾಂಚಭೌತಿಕವಾದ ಅನ್ನ, ಚಿತ್ ಸ್ವರೂಪನಾಗಿರೋ ಜೀವನಿಗೆ ಚಿತ್ ಸ್ವರೂಪವಾದದ್ದೇ ಅನ್ನ. ಅದ್ಯತೆ ಅತ್ಯಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ಯಾರು? ಪರಬ್ರಹ್ಮನೇ ಅನ್ನ. ಪಾಂಚಭೌತಿಕವಾದ ದೇಹಕ್ಕೆ ಪಾಂಚಭೌತಿಕವಾದ ಆಹಾರ, ಅಕ್ಕಿ ಬೇಳೆ ಧಾನ್ಯ ತರಕಾರಿ, ಚಿತ್ಸ್ವರೂಪನಾಗಿರತಕ್ಕಂಥ ಜೀವನಿಗೆ ಚಿತ್ಸ್ವರೂಪನಾಗಿರುವಂತಹ ಆ ಭಗವಂತನೇ ಅನ್ನ. ಅವನನ್ನು ಅವಲಂಬಿಸಿಕೊಂಡು ಈ ಜೀವ ಅವನು ಬದುಕ್ತಾ ಇದ್ದಾನೆ. ಅಂತಹ ಅನ್ನವನ್ನು ಆಕೆ ದಯಪಾಲಿಸ್ತಾ ಇದ್ದಾಳೆ. ಆ ಮೊರೆಯನ್ನು ಭಗವಂತನ ನಾವು ಕಾಣಬೇಕು. ಯಾರು ತೋರಿಸುವವರು? ಗುರುಗಳು ಹೇಳ್ತಾ ಇದ್ದಾರೆ, ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ, ಸದಾಗಮೈಕ ವಿಜ್ಞೇಯಂ. ಸದಾಗಮಗಳು ಏನಿದ್ದಾವೆ ಆ ಎಲ್ಲ ಆಗಮಗಳಿಗೆ ಅಭಿಮಾನಿನಿ ಮಹಾಲಕ್ಷ್ಮಿ ಮಹಾತಾಯಿ. ಹಾಗೆ ಅನುಗ್ರಹ ಇತ್ತು ಅಂತಂದ್ರೆ ಆ ಭಗವಂತ ನೀನು ಕಾಣಬಲ್ಲಿ. ಶ್ರೋತವ್ಯ ಮಂತವ್ಯ ನಿರಿತಿಹಾಸಿತವ್ಯ, ಯಾವುದನ್ನು ಭಗವಂತನ ಕಾಣಬೇಕು ಶ್ರೋತವ್ಯ, ಆ ವೇದಗಳ ಅಧ್ಯಯನ ಮಾಡು. ವೇದೈಷ್ಟು ಸರ್ವೈ ಅಹಮೇವ ವೇದ್ಯ ಸದಾಗಮೈಕ ವಿಜ್ಞೇಯಂ. ಆ ಮಹಾತಾಯಿಯ ಅನುಗ್ರಹ ಆಯಿತು ಅಂತಂದ್ರೆ ಆ ವೇದಗಳಿಂದ ನಮಗೆ ಆ ಭಗವಂತನ ಅರಿವು ಮೂಡಿತು. ದೇಹದ ಹಸಿವು ಹಿಂಗಿದಂತೆ ಆತ್ಮನ ಹಸಿವು ಕೂಡ ಆವಾಗ ಹಿಂಗೀತು. ಓ ತಾಯಿ, ಅಂತಹ ಅನುಗ್ರಹವನ್ನು ಮಾಡು. ಮನಸಕ್ಕಾಮಂ ಆಕೂತಿಂ ವಾಚ ಸತ್ಯಂ. ನಮ್ಮ ಮಾತು ಕೂಡ ಸತ್ಯವಾಗುವುದು ಯಾವಾಗ? ಆ ಮೋಕ್ಷವನ್ನು ಸೇರಿಕೊಂಡೆವು ಅಂತಂದರೆ, ಭಗವಂತನ ಸಮೀಪಕ್ಕೆ ಹೋದೆವು ಅಂತಂದರೆ ಆವಾಗ ನಮ್ಮ ಮಾತುಗಳು ಕೂಡ ಪರಿಪೂರ್ಣ ಸತ್ಯವಾಗ್ತವೆ. ಇವನ್ನೆಲ್ಲ ನಾವು ಪಡೆಯಬೇಕು. ಹೊರಗೆ ಅದನ್ನು ಪಡೆಯಬೇಕು ಅಂತಿದ್ರೆ ಇಲ್ಲಿ ಯಾವುದೇ ಬಗೆಯ ಕುಂದುಕೊರತೆಗಳು ಇರಬಾರದು. ಸಂಸಾರ ಸ್ಥಿತಿಯಲ್ಲಿ ನಾನಾ ಬಗೆ ಕುಂದುಕೊರತೆಗಳಿದ್ದಾವೆ, ಕ್ಷುತ್ ಪಿಪಾಸ ಎಲ್ಲ ಇದೆ. ಹಸಿದವನಿಗೆ ವೇದ ಅಂತ ರುಚಿಸೋದಿಲ್ಲ. ಮೊದಲು ಈ ದೇಹದ ಹಸಿವು ಹಿಂಗಬೇಕು. ಅದಕ್ಕೋಸ್ಕರ ಪಶುನಾಂ ಸಮೃದ್ಧಿ, ಬೇಕು ಬೇಕಾದ ಪಶು ಸಂಪತ್ತು, ಧನಧಾನ್ಯ ಸಂಪತ್ತು, ಅದನ್ನು ಕರುಣಿಸು. ಇದಿತ್ತು ಅಂತಂದರೆ ಆವಾಗ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಸಾಧನೆಗೆ ಅನುಕೂಲವಾಗ್ತಾ ಇದೆ. ಉಪನಿಷತ್ತಲ್ಲೂ ಕೂಡ ಇದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇಕು ಬೇಕಾದಂತಹ ಪಶು ಸಮೃದ್ಧಿಯು ನನಗೆ ಬರಲಿ ಅಂತ ಹೇಳಿಕೊಂಡು, ಅಂತಹ ಪಶೂನಾಂ ರೂಪ ಮನ್ನಸ್ಯ ಮೈ ಶ್ರೀ ಶ್ವೇತಾಂಶ, ಇದನ್ನೆಲ್ಲ ಕೊಟ್ಟು ಜೊತೆಗೆ ಯಶಸ್ಸನ್ನು ಕರುಣಿಸಲಿ. ಬೇಕು ಬೇಕಾದಂತಹ ಭೌತಿಕ ಸಮೃದ್ಧಿ ಇದೆ, ಅದನ್ನು ದುರ್ಮಾರ್ಗದಲ್ಲಿ ವ್ಯಯ ಮಾಡಿದ ಅಂತಂದರೆ ದೊಡ್ಡ ಅಪಯಶಸ್ಸು, ಅಪಕೀರ್ತಿ, ಅದು ಬರಬಾರದು. ತಪ್ಪು ದಾರಿಯಲ್ಲಿ ನಾನು ಎಳಸಬಾರದು. ಅಂತಹ ಅನುಗ್ರಹವನ್ನು ಮಾಡು, ಸಮೃದ್ಧಿಯನ್ನೂ ಕೊಡು, ಸಂಪತ್ತನ್ನು ಕೊಡು, ಉತ್ತಮ ಯಶಸ್ಸನ್ನೂ ಕರುಣಿಸು. ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನಿ. ಮಹಾಲಕ್ಷ್ಮಿ ಕರ್ದಮೇನ ಪ್ರಜಾಭೂತ, ಕರ್ದಮನನ್ನು ಪಡೆದು ಪುತ್ರವತಿ ಅನಿಸಿಕೊಂಡಿದ್ದಾಳೆ. ಕರ್ದಮ ಅನ್ನುವ ಶಬ್ದಕ್ಕೆ ಕರ್ದಮ ಪ್ರಜಾಪತಿಗಳು ಒಬ್ಬರು ಅಂತ ಅರ್ಥ. ಆದರೆ ಮಹಾಲಕ್ಷ್ಮಿಯ ಪ್ರಜಾ ಮಗ ಆಗಿರುವಂತಹ ಕರ್ದಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು. ಕರ್ದಮೇನ ಪ್ರಜಾಭೂತ, ಪ್ರಜಾವತಿ ಭೂತ, ಮಗನುಳ್ಳವನಾಗಿದ್ದಾಳೆ. ಓ ಕರ್ದಮ ಮೈ ಸಂಭವ, ನೀನು ನನ್ನ ಮನೆಗೆ ಬಾ. ಕರು ಬಂದಾಗ ಹಸು ತಾನಾಗಿ ಆ ಕರುವಿನ ಹಿಂಬದಿಯಲ್ಲಿ ಓಡಿ ಬರುವಂತೆ. ಶ್ರಿಯಂ ವಾಸೇ ಮೇ ಕುಲೆ ಮಾತರಂ ಪದ್ಮಾಲಿನಿ, ಪದ್ಮಾಲಿನಿ ಆಗಿರತಕ್ಕಂತಹ ಆ ಮಹಾಲಕ್ಷ್ಮಿ ಮಹಾತಾಯಿ ಆಕೆಯು ನನ್ನ ಮನೆಯಲ್ಲಿ ನೆಲೆಸಲಿ. ಕರು ಇದ್ದಲ್ಲಿಗೆ ತಾಯಿ ತಾನಾಗಿ ಓಡಿ ಬರತ್ತೆ. ನೀನು ಬಂದಿ ಅಂತಂದ್ರೆ ಆ ಮಹಾತಾಯಿ ಬರ್ತಾಳೆ. ಹಾಗಾಗಿ ನೀನೂ ಬಂದು ನನ್ನ ಮನೆಯಲ್ಲಿ ನೆಲೆಸು. ಆಪಹ ಸೃಜಂತು ಸ್ನಿಗ್ಧಾನಿ ಚಿಕ್ಲೀತ ವಸಮೇ ಗೃಹೇ ನಿಜ ದೇವಿ ಮಾತರಂ ಶ್ರಿಯಂ ವಾಸಯಮೇ ಕುಲೆ. ಚಿಕ್ಲೀತ ಕಾಮ ಮನ್ಮಥ, ನೀನು ನನ್ನ ಮನೆ ಬಾ. ನಿನ್ನ ತಾಯಿ ಮಹಾಲಕ್ಷ್ಮಿ ಅವಳು ನನ್ನ ಮನೆಗೆ ಬರಲಿ. ಭೂರೂಪದಿಂದ ಭೂಮಿಯೊಳಗೆ ನಿಂತುಕೊಂಡು ಈ ಭೂಮಿಯನ್ನು ಧರಿಸಿದವಳು ಆ ಮಹಾತಾಯಿ ಹುದಾಗಿದ್ರೆ, ನೀರಾಗಿಯೂ ನಿಂತವಳವಳು, ಆ ಲಯಕಾಲದಲ್ಲಿ ತಾನೇ ನೀರಾಗಿ ಭಗವಂತನನ್ನು ಭಗವಂತನಿಗೆ ತನ್ನ ಆಸನವಾಗಿ ನಿಂತವಳವಳು. ಅಂತಹ ಆಪಹ ಜಲ ಸೃಜಂತು ಸ್ನಿಗ್ಧಾನಿ, ಸ್ನೇಹಭರಿತವಾಗಿರತಕ್ಕಂತಹ ಆರ್ದ್ರವಾಗಿರತಕ್ಕಂತಹ ಆಹಾರವನ್ನು ನನಗೆ ನೀಡಲಿ. ಸ್ನಿಗ್ಧವಾದ ಸ್ನೇಹಪೂರ್ಣವಾದ ಮನಸ್ಸುಳ್ಳವಳು ಆಕೆ, ನನ್ನನ್ನು ಕೂಡ ಸ್ನಿಗ್ಧನನ್ನಾಗಿ ಮಾಡಲಿ. ಸ್ನೇಹಭರಿತವಾಗಿರತಕ್ಕಂತಹ, ಸ್ನೇಹ ಅಂದ್ರೆ ಆರ್ದ್ರತೆ ಒದ್ದೆಯಾಗಿರತಕ್ಕಂತಹದ್ದು, ಅಂತಹ ಏನೆಲ್ಲ ಆಹಾರಗಳಿದ್ದಾವೆ ಅವನ್ನೆಲ್ಲ ನನಗೆ ದಯಪಾಲಿಸಲಿ. ನೀನು ಮನೆಯಲ್ಲಿ ಮಗು ಮನೆಯಲ್ಲಿ ನೆಲೆಸುತ್ತಂದ್ರೆ ತಾಯಿಯೂ ಬರ್ತಾಳೆ. ದೇವೀಂ ಶ್ರೀಯಂ ಮೇ ಕುಲೇ ವಾಸಯ, ನನ್ನ ಮನದಲ್ಲಿ ನನ್ನ ಮನೆಯಲ್ಲಿ ನನ್ನ ಕುಲದಲ್ಲಿಯೇ ಆಕೆ ನೆಲೆಸುವಂತೆ ನೀನು ಬಂದು ನನ್ನಲ್ಲಿ ನೆಲೆಸು. ಆರ್ದ್ರಾಂ ಪುಷ್ಕರಣೀಂ ಪುಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಆಕೆ ಆರ್ದ್ರಾಂ ಕರುಣಾಳು ಆಗಿರುವವಳು, ಪುಷ್ಕರಣೀಂ ಕೈಯಲ್ಲಿ ತಾವರೆಯನ್ನು ಹಿಡಿದಿರುವವಳು, ಪುಷ್ಟಿಂ ಸರ್ವ ಸಮೃದ್ಧಿ ಸ್ವರೂಪಳಾಗಿರುವವಳು, ಸುವರ್ಣಾಂ ಬಂಗಾರದ ಮೈಬಣ್ಣವುಳ್ಳವಳು, ಹೇಮಮಾಲಿನಿ ಸುವರ್ಣದ ಮಾಲೆಯನ್ನು ಧರಿಸಿರುವವಳು, ಸೂರ್ಯಾಂ ಸೂರಿಗಳಿಂದ ಗಮ್ಯಳಾಗಿರುವವಳು, ಸೂರ್ಯನೊಳಗೆ ನಿಂತಿರುವವಳು, ಹಿರಣ್ಮಯಿ ಬಂಗಾರದ ಸ್ವರೂಪಳೇ ಆಗಿದ್ದಾಳೆ ಅಂತಹ ಲಕ್ಷ್ಮೀ ಮಹಾಲಕ್ಷ್ಮಿಯನ್ನು ಓ ಜಾತವೇದ ಶ್ರೀಮನ್ನಾರಾಯಣನೇ ಮ ಆವಹ ನನ್ನ ಬಳಿ ಕರೆತ. ಆರ್ದ್ರಾಂ ಯಶ್ಕರಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ದಯಾರ್ದ್ರಳಿದ್ದಾಳೆ, ಯಶ್ಕರಣೀಂ ಯಶ್ಕರಣೀಂ ಕೈಯಲ್ಲಿ ಧರ್ಮದಂಡವನ್ನು ಹಿಡಿದಿರುವವಳು, ಎಷ್ಟಿಂ ಎಷ್ಟಿ ಅಂತ ಹೇಳಿದ್ರೆ ಕೋಲು ಅದರಂತೆ ಕೃಶವಾಗಿರತಕ್ಕಂತಹ ಮೈಕಾಂತಿಯುಳ್ಳವಳು, ಪಿಂಗಲಾಂ ನಸುಗೆಂಪು ಬಣ್ಣವನ್ನು ಹೊಂದಿರುವವಳು, ಪದ್ಮಮಾಲಿನಿ ಆಗಿರುವವಳು, ಚಂದ್ರನೊಳಗಿಂದುಕೊಂಡು ಆ ಆಹ್ಲಾದಕತೆಯನ್ನು ಜಗತ್ತಿಗೆ ಕೊಡ್ತಾ ಇರುವವಳು, ಅಂತಹ ಹಿರಣ್ಮಯೀ ಆಗಿರತಕ್ಕಂಥ ಲಕ್ಷ್ಮಿಯನ್ನು ಓ ಜಾತವೇದ ಮಹಾವಹ. ಓ ಜಾತವೇದ ಅಗ್ನಿಯೇ ಶ್ರೀಮನ್ನಾರಾಯಣನೇ ಆಕೆಯನ್ನು ನನ್ನ ಮನೆ ಕರೆತ. ತಾಂ ಮಹಾವಹ ಜಾತವೇದ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯ ಅಶ್ವಾನ್ ವಿಂದೇಯಂ ಪುರುಷಾನಹಂ. ಇಂತಹ ಮಹಾಲಕ್ಷ್ಮಿಯನ್ನು ಮನೆ ಕರೆತ, ಅನಪಗಾಮಿನಿ ಯಾವತ್ತೂ ಕೂಡ ಇಲ್ಲಿಂದ ಮತ್ತೆ ಬಂದವಳು ಹೊರಹೋಗಬಾರದು. ಯಾವಾಕೆ ಬಂದಳು ಅಂತಂದ್ರೆ ಹಿರಣ್ಯಂ ಪ್ರಭೂತಂ ಹಿರಣ್ಯಂ, ಉತ್ತಮವಾಗಿರತಕ್ಕಂತಹ ಸಾತ್ವಿಕವಾಗಿರತಕ್ಕಂಥ ಸಂಪತ್ತು ಅದನ್ನು ನಾನು ಪಡೆದೇನು, ಗಾವಹ ಗೋ ಸಂಪತ್ತನ್ನು ನಾನು ಪಡೆದೇನು, ದಾಸ್ಯ ಮನೆಯಲ್ಲಿ ಮನೆ ತುಂಬ ಪರಿಚಾರಿಕೆಯರು, ಅಶ್ವಾನ್ ಬೇಕು ಬೇಕಾಗಿರತಕ್ಕಂತಹ ವಸ್ತು ವಾಹನಗಳು ಇವೆಲ್ಲವನ್ನು ಕೂಡ ನಾನು ಪಡೆದೇನು, ಅಂತಹ ಮಹಾಲಕ್ಷ್ಮಿಯನ್ನು ನನ್ನ ಮನೆ ಕರೆಯತಾ ಎಂಬುದಾಗಿ ಶ್ರೀ ಸೂಕ್ತದ ಈ 15 ಸೂಕ್ತಗಳಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಇದೆ. ಇನ್ನು ಮುಂದೆ ಸಂಕ್ಷಿಪ್ತವಾಗಿ 10-15 ಶ್ಲೋಕಗಳಲ್ಲಿ ಅದರ ಫಲಶ್ರುತಿ ಇದೆ, ಅದನ್ನು ನಾವು ನಾಳೆ ನೋಡ್ತಾ ಇದ್ದೇವೆ. ಹಾಗೆ ಮತ್ತೆ ಮುಂದೆ ನಾಳೆ ಇದರದ್ದು ಮನ್ಯು ಸೂಕ್ತ, ಆ ಸೂಕ್ತದ ಆ ಪ್ರವಚನ ಯಥಾಮತಿ ನಡೀತಾ ಇದೆ. ಕೃಷ್ಣಾರ್ಪಣೆ.